ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ತಾನು ಸ್ಥಾಪಿಸಿರುವ ನೀತಿವಂತಿಕೆಯ ಮಾರ್ಗವನ್ನು ಗ್ರಹಿಸಿಕೊಂಡು ಪ್ರತಿಯೊಬ್ಬರೂ ಅದಕ್ಕೆ ಅಧೀನರಾಗಬೇಕೆಂದು ಇಷ್ಟಪಡುವ ಸಮಾಧಾನದ ಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ಹಿಂದಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳರಾಗಿದ್ದೇವೆ. ನಮ್ಮ ಈ ಹಿಂದಿನ ಎರಡು ಕಾರ್ಯಕ್ರಮಗಳಲ್ಲಿ ಆದಾಮ ಅವರ ಮೊದಲ ಇಬ್ಬರು ಮಕ್ಕಳಾದ ಕಾಯಿನ ಮತ್ತು ಹೇಬೇಲರ ಕುರಿತಾಗಿ ಕಲಿತುಕೊಂಡಿದ್ದೇವೆ. ದೇವರನ್ನು ಆರಾಧಿಸುವ ಕ್ರಮದಲ್ಲಿ ಅವರಿಬ್ಬರೂ ಯಜ್ಞವನ್ನು ಹೇಗೆ ಅರ್ಪಿಸಿದರೆಂಬುದನ್ನು ನಾವು ನೋಡಿದ್ದೇವೆ. ಹೇಬೇಲನು ದೇವರನ್ನು ನಂಬಿದನು ಮತ್ತು ಕುರಿಯ ರಕ್ತವನ್ನು ತಂದು ಅರ್ಪಿಸಿದನು. ಆದರೆ ಕಾಯಿನನು ತನ್ನ ಸ್ವಂತ ಶ್ರಮಗಳ ಮೂಲಕ ದೇವರ ಸಮೀಪಕ್ಕೆ ಬರುವುದಕ್ಕೆ ಪ್ರಯತ್ನಿಸಿದನು. ದೇವರು ಹೇಬೇಲನ ಯಜ್ಞವನ್ನು ಒಪ್ಪಿಕೊಂಡನು, ಆದರೆ ಕಾಯಿನನ ಯಜ್ಞವನ್ನು ತಿರಸ್ಕರಿಸಿದನು. ಕಾಯಿನನು ಪಶ್ಚಾತ್ತಾಪ ಪಡುವುದಕ್ಕೆ ದೇವರು ಕರೆದನು, ಆದರೆ ಅವನು ಕೇವಲ ಕೋಪಗೊಂಡು ತನ್ನ ತಮ್ಮನಾದ ಹೇಬೇಲನನ್ನು ಕೊಂದನು. ಈ ದಿನ ತೋರಾದಲ್ಲಿ ಮುಂದುವರಿಯುವುದಕ್ಕೆ ಮತ್ತು ಆದಿಕಾಂಡ ಪುಸ್ತಕದ 4 ಮತ್ತು 5 ಅಧ್ಯಾಯಗಳಲ್ಲಿ ಅಧ್ಯಯನ ಮಾಡುವ ಯೋಜನೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಆದಾಮ ಹವ್ವರು ಇತರ ಗಂಡು ಮತ್ತು ಹೆಣ್ಣು ಮಕ್ಕಳನ್ನು ಹೊಂದಿದ್ದರು. ಆದಿಕಾಂಡ 5:4 ಎಂದು ದೇವರ ವಾಕ್ಯವು ನಮಗೆ ಹೇಳುತ್ತದೆ. ಹೇಗೂ ಆದಾಮನ ಸಂತಾನದವರೊಳಗೆ ಎರಡು ಕುಟುಂಬದ ಪೀಳಿಗೆಯ ಕಥೆಯನ್ನು ಮಾತ್ರ ನಾವು ತಿಳಿದುಕೊಳ್ಳುವಂತೆ ದೇವರು ಮಾಡಿದ್ದಾನೆ. ಕಾಯಿನನ ಕುಟುಂಬದ ಪೀಳಿಗೆ ಮತ್ತು ಅವನ ತಮ್ಮನಾದ ಸೇತನ ಕುಟುಂಬದ ಪೀಳಿಗೆ. ನಾವು ಮೊದಲು ಕಾಯಿನನ ಕುಟುಂಬದ ಪೀಳಿಗೆಯ ಕಡೆಗೆ ನೋಡೋಣ. ಕಾಯಿನನು ತನ್ನ ಸಂಬಂಧಿಕರೊಳಗೆ ಹೆಂಡತಿಯನ್ನು ಆರಿಸಿಕೊಂಡನು ಮತ್ತು ಅವರು ಮಕ್ಕಳನ್ನು ಪಡೆದುಕೊಂಡರು. ಹೇಗೂ ಜಿಗಿದಾಡುವ ಜಿಂಕೆಯು ಬಿಲದಲ್ಲಿ ವಾಸಿಸುವಂತಹ ಮರಿಯನ್ನು ಹುಟ್ಟಿಸುವುದಿಲ್ಲ ಎನ್ನುವ ಹಾಗೆ ಕಾಯಿನನ ಮಕ್ಕಳು ತಮ್ಮ ತಂದೆಯು ಯೋಚಿಸುವ, ಕಾರ್ಯ ಮಾಡುವ ಮತ್ತು ಮಾತಾಡುವ ರೀತಿಯಿಂದ ತಪ್ಪಿಸಿಕೊಳ್ಳಲಿಲ್ಲ. ತಮ್ಮ ತಂದೆಯಂತೆಯೇ ಅವರು ದೇವರ ವಾಕ್ಯವನ್ನು ಗೌರವಿಸಲಿಲ್ಲ. ಅವರು ದೊಡ್ಡದಾದ ಜ್ಞಾನವನ್ನು ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದರೂ ಆದರೆ ದೇವರನ್ನು ತಿಳಿದಿರಲಿಲ್ಲ. ಅವರು ಕೇವಲ ಭೂಲೋಕದ ಸಂಗತಿಗಳಿಗೆ ಬೆಲೆ ಕೊಡುತ್ತಿದ್ದರು. ಅವರು ಪಟ್ಟಣವನ್ನು ಕಟ್ಟಿದರು, ಉಪಕರಣಗಳನ್ನು ತಯಾರಿಸಿದರು, ಕಿನ್ನರಿ ಮತ್ತು ಕೊಳಲುಗಳನ್ನು ಮತ್ತು ಆ ರೀತಿಯ ವಸ್ತುಗಳನ್ನು ತಯಾರಿಸಿದರು. ಕಾಯಿನನ ಸಂತಾನದವನಾದ ತೂಬಲ್ ಕಾಯಿನನು ಜಾಣನಾಗಿದ್ದು ಕುಲುಮೆಯನ್ನು ಮಾಡಿ ತಾಮ್ರ ಮತ್ತು ಕಬ್ಬಿಣದ ಆಯುಧಗಳನ್ನು ಕಲ್ಪಿಸಿದನು. ಹೇಗೂ ಸುಂದರವಾದ ಕೈಕೆಲಸವು ಒಂದು ಸುಂದರವಾದ ಹೃದಯವನ್ನು ಉಂಟು ಮಾಡುವುದಿಲ್ಲ. ಕಾಯಿನನ ಸಂತಾನದವರಲ್ಲಿ ಒಬ್ಬನಾದ ಲೆಮೇಕನು ಆದಾಮನ ನಂತರ 7 ತಲೆಮಾರಿಯವನು. ಕಾಯಿನನು ಅತಿ ಕೆಟ್ಟವನಾಗಿದ್ದಾಗ್ಯೂ ಲೆಮೇಕನು ಅವನ ಹೆಜ್ಜೆಜಾಡಿನಲ್ಲಿಯೇ ನಡೆದನು. ಇಬ್ಬರು ಹೆಂಡತಿಯರನ್ನು ಮದುವೆ ಮಾಡಿಕೊಂಡಿದ್ದರಲ್ಲಿ ಲೆಮೇಕನು ಮೊದಲನೆಯವನಾಗಿದ್ದು ಕಾಯಿನನ ಹಾಗೆ ಇವನು ಕೊಲೆಗಾರನಾದನು. ಲೆಮೇಕನು ಇಬ್ಬರನ್ನು ಕೊಂದು ತಾನು ಕಾಯಿನನಿಗಿಂತ ಹೆಚ್ಚು ಕೆಟ್ಟವನೆಂದು ಜಂಬಪಟ್ಟುಕೊಂಡನು ಎಂದು ಸತ್ಯವೇದಿ ಹೇಳುತ್ತದೆ. ಕಾಯಿನನ ಮತ್ತು ಅವನ ಎಲ್ಲಾ ಸಂತತಿಯವರ ಹಾಗೆ ಲೆಮೇಕನು ದೇವರ ಚಿತ್ತದ ಕುರಿತಾಗಿ ಚಿಂತಿಸಲಿಲ್ಲ. ಲೆಮೇಕನು ಸ್ವಾರ್ಥಿಯಾಗಿದ್ದು ಹಣವನ್ನು ಪ್ರೀತಿಸುವನಾಗಿದ್ದ. ಅವನು ದುರಹಂಕಾರಿಯೂ ಮತ್ತು ಜಂಬಗಾರನೂ ಆಗಿದ್ದನು. ಅವನು ದೇವರನ್ನು ಪ್ರೀತಿಸುವುದರ ಬದಲಿಗೆ ಸುಖಾನುಭವವನ್ನು ಪ್ರೀತಿಸುವನಾಗಿದ್ದನು. ಸೈತಾನನು ಅವನ ಯಜಮಾನನಾಗಿದ್ದನು, ಆದರೆ ಅವನು ಇದನ್ನು ಗ್ರಹಿಸಿಕೊಂಡಿರಲಿಲ್ಲ. ಲೆಮೇಕನು ಈ ರೀತಿಯವನಾಗಿದ್ದ, ಯಾಕೆಂದರೆ ಅವನು ಕಾಯಿನನ ದಾರಿ ಅನುಸರಿಸುವುದನ್ನು ಆರಿಸಿಕೊಂಡಿದ್ದನು. ಲೆಮೇಕನ ಹೆಸರನ್ನು ನಮ್ಮ ಮನಸ್ಸಿನಲ್ಲಿಟ್ಟುಕೊಳ್ಳೋಣ, ಯಾಕೆಂದರೆ ಈ ದಿನ ನಮ್ಮ ಪಾಠವನ್ನು ಮುಗಿಸುವುದಕ್ಕಿಂತ ಮುಂಚೆ ಇವನ ಬಳಿಗೆ ಮತ್ತೆ ನಾವು ಬರ್ತೇವೆ. ದೇವರಿಗೆ ಸ್ತೋತ್ರ. ಕಾಯಿನ ಮತ್ತು ಅವನ ಅನೀತಿವಂತ ಸಂತಾನದವರ ಕಥೆಯೊಂದಿಗೆ ಸತ್ಯವೇದವು ನಿಲ್ಲಿಸುವುದಿಲ್ಲ. ದೇವರು ಆದಾಮ ಅವರಿಗೆ ಇನ್ನೊಬ್ಬ ಮಗನನ್ನು ಕೊಟ್ಟನು. ಕಾಯಿನನ್ನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ದೇವರು ನನಗೆ ಬೇರೆ ಸಂತಾನವನ್ನು ನೇಮಿಸಿದನೆಂದು ಆ ಮಗುವಿಗೆ ಸೇತನೆಂದು ಹೆಸರಿಟ್ಟಳು. ಸೇತನ ಕುಟುಂಬದ ಪೀಳಿಗೆ ಕುರಿತಾಗಿ ಸಹ ನಮಗೆ ತಿಳಿಸುತ್ತದೆ. ಸೇತನೆಂದರೆ ನೇಮಿಸಲ್ಪಟ್ಟವನು ಎಂದು ಅರ್ಥ. ಹೇಬೇಲನಿಗೆ ಬದಲಾಗಿ ದೇವರು ಸೇತನನ್ನು ನೇಮಿಸಿದನು. ಹೇಬೇಲನಿಗೆ ಬದಲಾಗಿ ಸೇತನು ಯಾಕೆ ನೇಮಿಸಲ್ಪಟ್ಟನು? ಇಲ್ಲಿ ಇದಕ್ಕೆ ಉತ್ತರವಿದೆ. ಪರದೈಸಿನ ತೋಟದಲ್ಲಿ, ಅಂದರೆ ಏದೇನ್ ತೋಟದಲ್ಲಿ ಸೈತಾನನನ್ನು ಸೋಲಿಸಿ ಅವನ ಬಲದಿಂದ ಆದಾಮನ ಸಂತಾನದವರನ್ನು ಬಿಡುಗಡೆ ಮಾಡುವುದಕ್ಕೆ ಒಬ್ಬನು ಈ ಲೋಕಕ್ಕೆ ಬರುತ್ತಾನೆ ಎಂದು ದೇವರು ವಾಗ್ದಾನ ಮಾಡಿದ್ದನು. ದೇವರನ್ನು ನಂಬಿದ್ದ ಹೇಬೇಲನ ಕುಟುಂಬದ ಪೀಳಿಗೆಯ ಮೂಲಕ ಆ ರಕ್ಷಕನು ಬರಬೇಕಾಗಿತ್ತು. ಆದರೆ ಹೇಬೇಲನನ್ನು ಕೊಲ್ಲುವಂತೆ ಸೈತಾನನು ಕಾಯಿನನನ್ನು ಮುನ್ನಡೆಸಿದನು. ಲೋಕಕ್ಕೆ ರಕ್ಷಕನನ್ನು ಕಳುಹಿಸುವ ದೇವರ ಯೋಜನೆಯನ್ನು ಅಡ್ಡಿಪಡಿಸುವುದಕ್ಕೆ ಸೈತಾನನು ಇಷ್ಟಪಟ್ಟನು. ಹೇಗೂ ಸೈತಾನನಿಗಿಂತ ದೇವರ ವಾಕ್ಯವು ದೊಡ್ಡದು. ಆದಾಮನ ಮಕ್ಕಳನ್ನು ಅವರ ಪಾಪಗಳಿಂದ ವಿಮೋಚಿಸುವುದಕ್ಕೆ ದೇವರು ಒಂದು ಅದ್ಭುತವಾದ ಯೋಜನೆಯನ್ನು ಹೊಂದಿದ್ದನು ಮತ್ತು ಅದನ್ನು ಯಾರೊಬ್ಬರೂ ತಡೆದು ಹಾಕುವುದಿಲ್ಲ. ಸೈತಾನನಿಗೆ ಸಹ ಆಗಲಿಲ್ಲ. ಆದ ಕಾರಣ ತನ್ನ ಯೋಜನೆಯನ್ನು ಕಾಪಾಡಿಕೊಳ್ಳುವುದರಲ್ಲಿ ದೇವರು ಕಾಯಿನನನ್ನು ಕೊಂದು ಹಾಕಿದ ಹೇಬೇಲನಿಗೆ ಬದಲಾಗಿ ಆದಾಮ ಹವರಿಗೆ ಸೇತನನ್ನು ಕೊಟ್ಟನು. ಹೀಗೆ ವಿಮೋಚಕನಿಗೆ ಸಂಬಂಧಪಟ್ಟ ದೇವರ ಯೋಜನೆಯು ಪ್ರಗತಿ ಹೊಂದುವುದಕ್ಕೆ ಮುಂದುವರೆಯಿತು. ಸೇತನು ಒಬ್ಬ ನಿಜವಾದ ವಿಶ್ವಾಸಿಯಾಗಿದ್ದನು. ಅವನು ಹಿರಿಯ ಸಹೋದರನಾದ ಹೇಬೇಲನ ಹಾಗೆ ಸೇತನು ದೇವರು ಸ್ಥಾಪಿಸಿದ ರಕ್ಷಣೆಯ ಮಾರ್ಗವನ್ನು ಆರಿಸಿಕೊಂಡಿದ್ದನು. ಆದಾಮನ ಮಕ್ಕಳೆಲ್ಲರ ಹಾಗೆಯೇ ಸೇತನು ಪಾಪದಲ್ಲಿ ಹುಟ್ಟಿದವನು. ಹೇಗೂ ಅವನು ಬರಬೇಕಾಗಿದ್ದ ರಕ್ಷಕನ ಕುರಿತಾಗಿ ದೇವರು ಏನು ವಾಗ್ದಾನ ಮಾಡಿದ್ದಾನೋ ಅದನ್ನು ನಂಬಿ ಮತ್ತು ಪಾಪಗಳನ್ನು ಮುಚ್ಚಿಸುವುದಕ್ಕೆ ಯಜ್ಞದ ಹಾಗೆ ಕುರಿಯ ರಕ್ತವನ್ನು ದೇವರ ಮುಂದೆ ತರುವುದರಿಂದ ತನ್ನ ನಂಬಿಕೆಯನ್ನು ಪ್ರದರ್ಶಿಸಿದನು. ಸೇತನಿಗೆ ಸಂಬಂಧಪಟ್ಟ ಇನ್ನೊಂದು ಗಮನಾರ್ಹವಾದ ಸಂಗತಿಯೇನೆಂದರೆ ಅವನು ತನ್ನ ಮಕ್ಕಳನ್ನು ದೇವರ ಸತ್ಯದ ಜ್ಞಾನದಲ್ಲಿ ಬೆಳೆಸಿದನು. ಆದ ಕಾರಣ ಸತ್ಯವೇದ ಹೀಗೆ ಹೇಳುತ್ತದೆ, ತರುವಾಯ ಸೇತನು ಸಹ ಮಗನನ್ನು ಪಡೆದನು. ಆ ಕಾಲದಲ್ಲಿ ಯಹೋವ ಎಂಬ ಹೆಸರನ್ನು ಹೇಳಿಕೊಂಡು ಆರಾಧಿಸುವುದಕ್ಕೆ ಪ್ರಾರಂಭವಾಯಿತು. ಹೀಗೆ ಆದಾಮನಿಂದ ಬಂದಂತಹ ಎರಡು ಕುಟುಂಬಗಳ ಪೀಳಿಗೆಯನ್ನು ನಾವು ನೋಡಿದೆವು. ಅವನು ಕಾಯಿನನ ಮತ್ತು ಸೇತನ ಕುಟುಂಬದ ಪೀಳಿಗೆಗಳು. ಆ ಎರಡು ಪೀಳಿಗೆಗಳು ಯಾವುದನ್ನು ನಿದರ್ಶಿಸುತ್ತವೆಂದು ನಿಮಗೆ ಗೊತ್ತಾ? ಆದಾಮನ ಕಾಲದಿಂದ ಹಿಡಿದು ಈ ದಿನದವರೆಗೆ ಲೋಕದಲ್ಲಿರುವಂತಹ ಎರಡು ರೀತಿಯ ಜನರನ್ನು ಅವು ನಿದರ್ಶಿಸುತ್ತವೆ. ದೇವರ ದೃಷ್ಟಿಯಲ್ಲಿ ಭೂಮಿಯ ಮೇಲೆ ಎರಡು ರೀತಿಯ ಜನರು ಮಾತ್ರ ಇದ್ದಾರೆ. ಆತನು ಕಪ್ಪು ಚರ್ಮ ಮತ್ತು ಬಿಳಿಯ ಚರ್ಮ, ಅಥವಾ ಉಲ್ಲೂಫ್ ಮತ್ತು ಸೇರೀರ್. ಪುರುಷ ಮತ್ತು ಸ್ತ್ರೀ, ಶ್ರೀಮಂತ ಮತ್ತು ಬಡವ, ಇದ್ಯಾವುದರ ನಡುವೆಯೂ ಯಾವ ವ್ಯತ್ಯಾಸವನ್ನೂ ಕಾಣುವುದಿಲ್ಲ. ದೇವರು ಪಕ್ಷಪಾತಿಯಲ್ಲ. ಆದಾಗ್ಯೂ ಆತನು ಲೋಕದ ಜನರನ್ನು ಎರಡು ವ್ಯತ್ಯಾಸವುಳ್ಳ ಗುಂಪುಗಳನ್ನಾಗಿ ಬೇರ್ಪಡಿಸಿದ್ದಾನೆ. ಈ ಎರಡು ರೀತಿಯ ಗುಂಪಿನ ಜನರು ಯಾರು? ದೇವರ ವಾಕ್ಯವನ್ನು ನಂಬುವವರು ಮತ್ತು ಇದನ್ನು ನಂಬದವರು. ದೇವರನ್ನು ತಿಳಿದವರು ಮತ್ತು ದೇವರನ್ನು ತಿಳಿಯದವರು. ಬೆಳಕಿನಲ್ಲಿ ನಡೆಯುವವರು ಮತ್ತು ಕತ್ತಲೆಯಲ್ಲಿ ನಡೆಯುವವರು. ತಮ್ಮ ಪಾಪಗಳ ಕ್ಷಮಾಪಣೆ ಹೊಂದಿದವರು ಮತ್ತು ಹೊಂದದಿರುವವರು. ದೇವರನ್ನು ನಂಬುವಂತ ಪ್ರತಿಯೊಬ್ಬರು, ಸೇತನು ಮತ್ತು ಅವನ ಕುಟುಂಬವು ರಕ್ಷಿಸಲ್ಪಟ್ಟ ಹಾಗೆ ದೇವರು ಸ್ಥಾಪಿಸಿರುವಂತಹ ನೀತಿಯ ಮಾರ್ಗವನ್ನು ಆರಿಸಿಕೊಳ್ಳುತ್ತಾರೆ ಮತ್ತು ರಕ್ಷಿಸಲ್ಪಡುತ್ತಾರೆ. ಯಾರು ದೇವರ ನೀತಿವಂತಿಕೆಯ ಮಾರ್ಗವನ್ನು ತೆಗೆದುಕೊಳ್ಳುವುದಿಲ್ಲವೋ ಅವರು ಕಾಯಿನನು ಮತ್ತು ಅವನ ಕುಟುಂಬವು ನಾಶವಾದ ಹಾಗೆ ನಾಶವಾಗುತ್ತಾರೆ. ಆದಾಮನು 930 ವರ್ಷಗಳವರೆಗೆ ಬದುಕಿ ನಂತರ ಸತ್ತು ಹೋದನೆಂದು ವಾಕ್ಯವು ಹೇಳುತ್ತದೆ. ಆ ಹಿಂದಿನ ಕಾಲಗಳಲ್ಲಿ ಪುರುಷರು ತುಂಬಾ ಮುದುಕರಾಗಿರುವವರೆಗೂ ಬದುಕಿರುತ್ತಿದ್ದರು. ಆದರೆ ಎಲ್ಲಾ ಪುರುಷರ ಹಾಗೆ ಅವರೂ ಸಾಯುತ್ತಿದ್ದರು. ದೇವರು ಹೇಳಿದ ಹಾಗೆ ಆದಾಮ ಮತ್ತು ಹವ್ವ ಸತ್ತು ಹೋದರು. ದೇವರು ಮೊದಲ ಇಬ್ಬರು ಜನರನ್ನು ಸೃಷ್ಟಿಸಿದಾಗ ಅವರು ಸತ್ತು ಹೋಗಬೇಕೆಂಬುದು ಆತನ ಚಿತ್ತವಾಗಿರಲಿಲ್ಲ. ಆದರೆ ಅವರು ಬದುಕಿರಬೇಕೆಂಬುದು ಆತನ ಚಿತ್ತವಾಗಿತ್ತು. ಹಾಗಾದರೆ ಆದಾಮ ಮತ್ತು ಹವ್ವ ಯಾಕೆ ಸತ್ತು ಹೋದರು? ಯಾಕೆಂದರೆ ಅವರು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದರು ಮತ್ತು ಪಾಪವು ಮರಣವನ್ನು ಉಂಟು ಮಾಡಿತು. ಹಾಗಾದರೆ ಈಗ ಉಳಿದಿರುವ ಸಮಯದಲ್ಲಿ ಒಬ್ಬ ದೇವರ ಮನುಷ್ಯನ ಕಥೆಯ ಕಡೆಗೆ ನೋಡಿಕೊಳ್ಳೋಣ. ಇವನು ಸೇತನ ಕುಟುಂಬದ ಪೀಳಿಗೆಯಲ್ಲಿದ್ದವನು ಮತ್ತು ದೇವರನ್ನು ನಂಬಿದವನೂ ಆಗಿದ್ದನು. ಈ ಮನುಷ್ಯನೇ ಹನೋಕನೆಂಬವನು. ದೇವರ ಪ್ರವಾದಿಯಾದ ಹನೋಕ, ಕೆಲವರು ಈತನನ್ನು ಇದ್ರೀಸ್, ಅದು ಕುರಾನಿನ ಹೆಸರಿನಲ್ಲಿ. ಆದಿಕಾಂಡದ 5ನೇ ಅಧ್ಯಾಯದಲ್ಲಿ ಹನೋಕನ ವಂಶಾವಳಿಯನ್ನು ನಾವು ನೋಡುತ್ತೇವೆ. ಸತ್ಯವೇದವು ಹೀಗೆ ಹೇಳುತ್ತದೆ, ಆದಾಮನು ಸೇತನ ತಂದೆ, ಸೇತನು ಎನೋಷನ ತಂದೆ, ಎನೋಷನು ಕೇನನ ತಂದೆ, ಕೇನನು ಮಹಲೇಲನ ತಂದೆ, ಮಹಲೇಲನು ಎರೇದನ ತಂದೆ, ಎರೇದನು ಹನೋಕನ ತಂದೆ. ಹೀಗೆ ಹನೋಕನು ಸೇತನ ಪೀಳಿಗೆಯಲ್ಲಿ ಆದಾಮನ ನಂತರ 7ನೇ ತಲೆಮಾರಿಯಾದವನು. ಎಲ್ಲಾ ಪುರುಷರ ಹಾಗೆ ಹನೋಕನು ಜನ್ಮತಃ ಪಾಪಿಯಾಗಿದ್ದನು. ಹೇಗೂ ಅವನು 65ನೇ ವರ್ಷದವನಾಗಿದ್ದಾಗ ಹನೋಕನು ತನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ಪಾಪವನ್ನು ತೆಗೆದುಹಾಕುವುದಕ್ಕೆ ಪೂರ್ಣ ಯಜ್ಞದ ಹಾಗೆ ಮರಣ ಹೊಂದುವುದಕ್ಕೆ ಲೋಕದೊಳಕ್ಕೆ ಬಂದಂತಹ ವಿಮೋಚಕನ ಕುರಿತಾದ ದೇವರ ವಾಗ್ದಾನವನ್ನು ನಂಬಿದನು. ಪಾಪವನ್ನು ಮುಚ್ಚುವಂತಹ ಒಂದು ಯಜ್ಞದ ಹಾಗೆ ಹನೋಕನು ಒಂದು ಪ್ರಾಣಿಯ ರಕ್ತವನ್ನು ದೇವರಿಗೆ ಸಮರ್ಪಿಸುವುದರಿಂದ ತನ್ನ ನಂಬಿಕೆಯನ್ನು ತೋರಿಸಿದನು. ಇದರ ಪರಿಣಾಮವಾಗಿ ದೇವರು ಹನೋಕನ ನಂಬಿಕೆಯನ್ನು ಅವನಿಗೆ ನೀತಿಯನ್ನಾಗಿ ಕೂಡಿಸಿಕೊಟ್ಟನು. ಅವನ ಪಾಪಗಳನ್ನು ಕ್ಷಮಿಸಿದನು ಮತ್ತು ಅವನ ಹೃದಯವನ್ನು ಶುದ್ಧಗೊಳಿಸಿದನು. ಹಾಗಾಗಿ ಸತ್ಯವೇದವು ಹೀಗೆ ಹೇಳುತ್ತದೆ, ಹನೋಕನು 300 ವರ್ಷಗಳವರೆಗೆ ದೇವರೊಂದಿಗೆ ನಡೆದಾಡಿದನು. ಹೇಗೂ ಹನೋಕನ ದಿವಸದಲ್ಲಿ ದೇವರೊಂದಿಗೆ ನಡೆದಾಡುವುದು ಸುಲಭವಾಗಿರಲಿಲ್ಲ, ಯಾಕೆಂದರೆ ಇದು ವರ್ತಮಾನದ ಈ ದಿವಸದ ಹಾಗೆ ವಂಚನೆಯ ಮತ್ತು ಕೆಟ್ಟದಾದ ಕಾಲವಾಗಿತ್ತು. ಹನೋಕನ ಕಾಲದಲ್ಲಿ ಜೀವಿಸುತ್ತಿದ್ದ ಹೆಚ್ಚಿನವರು ಸಂತೋಷವನ್ನು ಮಾತ್ರ ಹುಡುಕುತ್ತಾ ಅಶುದ್ಧತೆಯ ಜೀವಿತವನ್ನು ಜೀವಿಸುತ್ತಿದ್ದರು. ಹನೋಕನ ವಿಷಯದಲ್ಲಿ ಮನುಷ್ಯನು ಅಶುದ್ಧತೆಯಲ್ಲಿ ಜೀವಿಸುವುದಕ್ಕೆ ದೇವರು ಅವನನ್ನು ಸೃಷ್ಟಿಸಲಿಲ್ಲ, ಆದರೆ ಪರಿಶುದ್ಧತೆಯಲ್ಲಿ ಜೀವಿಸಬೇಕೆಂದು ಸೃಷ್ಟಿಸಿದ್ದಾನೆ ಎಂದು ಹನೋಕನು ತಿಳಿದಿದ್ದನು. ಆದ ಕಾರಣ ದೇವರನ್ನು ತಿಳಿದಂತಹ ತನ್ನ ನೆರೆಹೊರೆಯವರಿಗೆ ಲೋಭವು ನಿಯಂತ್ರಿಸಿದಂತೆ ಹನೋಕನು ಲೋಭವು ತನ್ನನ್ನು ನಿಯಂತ್ರಿಸುವುದಕ್ಕೆ ಅವಕಾಶ ಕೊಡಲಿಲ್ಲ. ದೇವರ ಹಾಗೆಯೇ ಹನೋಕನು ನೀತಿವಂತಿಕೆಯನ್ನು ಪ್ರೀತಿಸಿದನು ಮತ್ತು ಅನ್ಯಾಯವನ್ನು ದ್ವೇಷಿಸಿದನು. ಅವನ ನೀತಿಯ ಜೀವನ ಶೈಲಿಯ ನಿಮಿತ್ತವಾಗಿ ಜನರು ಅವನನ್ನು ಅವಮಾನಪಡಿಸಿ ಹಿಂಸಿಸಿದರು, ಆದರೆ ಇದು ತನಗೆ ತೊಂದರೆ ಕೊಡುವುದಕ್ಕೆ ಹನೋಕನು ಬಿಡಲಿಲ್ಲ, ಯಾಕೆಂದರೆ ದೇವರೊಂದಿಗೆ ಸಮಾಧಾನವನ್ನು ಹೊಂದಿಕೊಳ್ಳುವುದಕ್ಕಿಂತಲೂ ಬೇರೆ ಯಾವುದೂ ಪ್ರಾಮುಖ್ಯವಾದದ್ದಲ್ಲ ಎಂದು ಅವನು ತಿಳಿದಿದ್ದನು. ಆ ಕೆಟ್ಟದಾದ ಕಾಲಾವಧಿಯ ವೇಳೆಯಲ್ಲಿ ದೇವರು ಹನೋಕನನ್ನು ತನ್ನ ಸೇವಕನನ್ನಾಗಿ ಮತ್ತು ತನ್ನ ಪ್ರವಾದಿಯನ್ನಾಗಿ ಆರಿಸಿಕೊಂಡನು. ಎಲ್ಲಾ ಪ್ರವಾದಿಗಳ ಹಾಗೆಯೇ ಬರಬೇಕಾಗಿದ್ದ ವಿಮೋಚಕನ ಕುರಿತಾಗಿ ಹನೋಕನು ಸಾಕ್ಷಿ ಕೊಟ್ಟನು. ದೇವರನ್ನು ನಂಬಿ ಪಶ್ಚಾತ್ತಾಪ ಪಡುವುದಕ್ಕೆ ಯಾರೂ ತಿರಸ್ಕರಿಸುತ್ತಾರೋ ಅಂಥವರೆಲ್ಲರಿಗೆ ಶಿಕ್ಷಿಸುವುದಕ್ಕೆ ವಿಮೋಚಕನು ಒಂದು ದಿನ ಹಿಂದಿರುಗಿ ಬರುತ್ತಾನೆ ಎಂಬುದಾಗಿ ಸಹ ಅವನು ಹೇಳುತ್ತಿದ್ದನು. ಹನೋಕನ ಬೋಧನೆಯನ್ನು ಕೇಳಿಸಿಕೊಳ್ಳಿರಿ, ಇಗೋ ಕರ್ತನು ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೂ ಭಕ್ತಿಹೀನರೆಲ್ಲರೂ ಮಾಡಿದ ಭಕ್ತಿ ಇಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಟರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೂ ಬಂದನು. ಪ್ರವಾದಿಯಾದ ಹನೋಕನ ಕುರಿತಾಗಿ ನಾವು ಅಗತ್ಯವಾಗಿ ತಿಳಿದುಕೊಳ್ಳಬೇಕಾದಂಥ ಆಶ್ಚರ್ಯಕರವಾದ ವಿಷಯವೇನೆಂದರೆ ಅದು ಹನೋಕನು ಮರಣ ಹೊಂದಿರಲಿಲ್ಲ. ಅದು ನಿಜವೇ, ಹನೋಕನು ಮರಣ ಹೊಂದಲಿಲ್ಲ ಎಂದು ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ವಾಕ್ಯವು ಹೇಳೋದೇನೆಂದರೆ ಹನೋಕನು 300 ವರ್ಷಗಳವರೆಗೆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ದೇವರು ಅವನನ್ನು ಕರೆದುಕೊಂಡದ್ದರಿಂದ ಅವನು ಕಾಣದೆ ಹೋದನು. ದೇವರು ತನ್ನ ಶಕ್ತಿ ಮತ್ತು ಯೋಜನೆಯಲ್ಲಿ ಹನೋಕನು ಮರಣದ ಬಾಗಿಲಿನ ಮೂಲಕ ಹೋಗದಿರುವಂತೆ ಮಾಡಿ ನೇರವಾಗಿ ಪರಲೋಕಕ್ಕೆ ಪರಿವರ್ತಿಸಿದನು. ದೇವರು ಈ ರೀತಿಯಲ್ಲಿ ಹನೋಕನನ್ನು ಯಾಕೆ ಪರಿವರ್ತಿಸಿದನು? ಯಾರು ಆತನನ್ನು ನಿಜವಾಗಿ ನಂಬಿ ಎಲ್ಲಾ ವಿಷಯಗಳಲ್ಲಿ ಆತನನ್ನು ಮೆಚ್ಚಿಸುವುದಕ್ಕೆ ಹುಡುಕುವಂತವರ ವಿಷಯದಲ್ಲಿ ತಾನು ಯಾವುದನ್ನು ಆಲೋಚಿಸುತ್ತಾನೆಂಬುದನ್ನು ಹನೋಕನ ಜೀವನದ ಮೂಲಕವಾಗಿ ನಮಗೆ ಕಲಿಸುವುದಕ್ಕೆ ದೇವರು ಇಷ್ಟಪಟ್ಟನು. ಸತ್ಯವೇದ ಹೇಳುವುದೇನೆಂದರೆ ಹನೋಕನು ಮರಣವನ್ನು ಅನುಭವಿಸದೆ ಒಯ್ಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಒಯ್ಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾದವನಾಗಿದ್ದಾನೆಂದು ಸಾಕ್ಷಿಯುಂಟು. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಇದು ಅವಶ್ಯ. ಇಬ್ರಿಯ ಪುಸ್ತಕ 11:5-6 ವಚನಗಳಲ್ಲಿ ನಾವು ಇದನ್ನು ನೋಡಬಹುದು. 300 ವರ್ಷಗಳವರೆಗೆ ಹನೋಕನು ದೇವರನ್ನು ಮೆಚ್ಚಿಸಿದನು. ಯಾಕೆಂದರೆ ದೇವರು ಯಾವುದನ್ನು ಬಯಸಿದ್ದನೋ ಅದರ ಕುರಿತಾಗಿ ಹೆಚ್ಚಿನ ಜನರಿಗೆ ಆಸಕ್ತಿ ಇಲ್ಲದ ವೇಳೆಯಲ್ಲಿ ಅವನು ಆತನನ್ನು ನಂಬಿದ್ದನು, ಪ್ರೀತಿಸಿದನು ಮತ್ತು ಆತನಿಗೆ ವಿಧೇಯನಾಗಿದ್ದನು. ಹಾಗಾಗಿ ದೇವರು ಒಂದು ದಿನ ಅವನ ಹೆಸರನ್ನು ಕರೆದನು. ಹನೋಕನು ಎಂದೆಂದಿಗೂ ದೇವರ ಮನೆಯ ಮಹಿಮೆಯಲ್ಲಿ, ಅಂದರೆ ಪರದೈಸಿನಲ್ಲಿ ತನ್ನನ್ನೇ ಕಂಡುಕೊಂಡನು. ಇದರಲ್ಲಿ ದೇವರು ನಮಗೆ ತೋರಿಸುವುದಕ್ಕೆ ಇಷ್ಟಪಡುವಂತಹ ತುಂಬಾ ಪ್ರಾಮುಖ್ಯವಾದ ಏನೋ ಒಂದು ಇದೆ. ಅದೇನೆಂದರೆ ಹನೋಕನ ಹಾಗೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ನೀವು ಎಂದಿಗೂ ದೇವರನ್ನು ಮೆಚ್ಚಿಸುವುದಕ್ಕಾಗುವುದಿಲ್ಲ. ಹೇಗೂ ಹನೋಕನ ಹಾಗೆ ನಿಮಗೆ ನಂಬಿಕೆ ಇದ್ದರೆ ದೇವರು ನಿಮ್ಮನ್ನು ನೀತಿವಂತರ ಹಾಗೆ ಎಣಿಸುತ್ತಾನೆ ಮತ್ತು ನೀವು ಎಂದಿಗೂ ಮರಣಕ್ಕೆ ಹೆದರುವುದಿಲ್ಲ. ದೇವರು ನಿಮಗಾಗಿ ಮರಣವನ್ನು ಗೆದ್ದಿದ್ದಾನೆ ಎಂಬುದನ್ನು ನೀವು ತಿಳಿಯುತ್ತೀರಿ. ಯಾಕೆಂದರೆ ದೇವರ ವಾಕ್ಯವನ್ನು ಕೇಳಿ ಅದನ್ನು ನಂಬಿದರೆ ಭೂಮಿಯ ಮೇಲಿನ ನಿಮ್ಮ ಜೀವಿತವು ಮುಗಿದಾಗ ಹನೋಕನ ಹಾಗೆ ನೀವು ಸಹ ಎಂದೆಂದಿಗೂ ಕರ್ತನ ಪ್ರಸನ್ನತೆಯಲ್ಲಿ ಜೀವಿಸುವುದಕ್ಕೆ ಹೋಗುತ್ತೀರಿ. ಹೇಗೂ ಪಾಪಿಗಳಿಗಾಗಿ ಆತನು ಒದಗಿಸಿಕೊಟ್ಟಿರುವ ರಕ್ಷಣೆಯ ನೀತಿವಂತಿಕೆಯ ದಾರಿಗೆ ಸಂಬಂಧಪಟ್ಟಂತೆ ದೇವರು ಏನು ಹೇಳಿದ್ದಾನೋ ಅದನ್ನು ನೀವು ನಂಬಿ ಗ್ರಹಿಸಿಕೊಳ್ಳಲೇಬೇಕು. ನಮ್ಮ ಅಧ್ಯಯನವನ್ನು ಸಂಕ್ಷಿಪ್ತಗೊಳಿಸುವುದಕ್ಕೆ ಈ ದಿನ ನಾವು ಓದಿದಂಥ ಲೆಮೇಕ ಮತ್ತು ಹನೋಕ ಎಂಬ ಆದಾಮನ ಎರಡು ಸಂತತಿಯ ನಡುವೆ ಕೆಲವು ಹೋಲಿಕೆಗಳನ್ನು ಮಾಡುವುದಕ್ಕೆ ನಾವು ಇಷ್ಟಪಡುತ್ತೇವೆ. ಲೆಮೇಕನ ಮತ್ತು ಹನೋಕ ಇಬ್ಬರೂ ಆದಾಮನ ನಂತರದ 7ನೆಯ ತಲೆಮಾರಿ ಸಂಬಂಧಪಟ್ಟವರಾಗಿದ್ದಾರೆ. ಲೆಮೇಕನು ಕಾಯಿನನ ಪೀಳಿಗೆಯ ಮೂಲಕ ಬಂದ ಸಂತಾನದವನಾಗಿದ್ದಾನೆ ಮತ್ತು ಹನೋಕನು ಸೇತನ ಪೀಳಿಗೆಯ ಮೂಲಕ ಬಂದ ಸಂತಾನದವನಾಗಿದ್ದಾನೆ. ಲೆಮೇಕ ಮತ್ತು ಹನೋಕ ಇಬ್ಬರೂ ಒಂದೇ ಜನಾಂಗವನ್ನು ಹಂಚಿಕೊಂಡವರು, ಆದರೆ ಅವರಿಬ್ಬರೂ ಒಂದೇ ಆಸಕ್ತಿಗಳನ್ನು ಹಂಚಿಕೊಳ್ಳಲಿಲ್ಲ. ಹಗಲು ಮತ್ತು ರಾತ್ರಿಯ ಹಾಗೆ ಅವರ ಜೀವನದ ದಾರಿಗಳು ಸಂಪೂರ್ಣವಾಗಿ ವ್ಯತ್ಯಾಸವುಳ್ಳವುಗಳಾಗಿದ್ದವು. ಮೊದಲನೆಯದು, ಲೆಮೇಕನು ದೇವರನ್ನು ಮತ್ತು ಆತನ ವಾಕ್ಯವನ್ನು ನಂಬಲಿಲ್ಲ, ಆದರೆ ಹನೋಕನು ದೇವರನ್ನು ಮತ್ತು ಆತನ ವಾಕ್ಯವನ್ನು ನಂಬಿದನು. ಎರಡನೇದಾಗಿ, ಲೆಮೇಕನು ಅಶುದ್ಧತೆಯಲ್ಲಿ ಸೈತಾನನೊಂದಿಗೆ ನಡೆದನು, ಆದರೆ ಹನೋಕನು ಪರಿಶುದ್ಧತೆಯಲ್ಲಿ ದೇವರೊಂದಿಗೆ ನಡೆದನು. ಮೂರನೇದು, ಲೆಮೇಕನು ದೇವರಿಂದ ವಿಧಿಸಲ್ಪಟ್ಟ ರಕ್ಷಣೆಯ ಮಾರ್ಗವನ್ನು ತಿರಸ್ಕರಿಸಿದನು. ಅದೇ ವೇಳೆಯಲ್ಲಿ ಹನೋಕನು ಇದನ್ನು ಹೃದಯದಲ್ಲಿಟ್ಟುಕೊಂಡು ತನ್ನ ಪಾಪಗಳನ್ನು ಮುಚ್ಚುವುದಕ್ಕೆ ಕುರಿಯ ರಕ್ತವನ್ನು ದೇವರಿಗೆ ಸಮರ್ಪಿಸಿದನು. ನಾಲ್ಕನೆಯದು, ಲೆಮೇಕನು ಹಣ, ಸ್ತ್ರೀ, ಆಹಾರ, ಬಟ್ಟೆಗಳು ಮತ್ತು ಸುಖವನ್ನು ಬಯಸಿದನು. ಆದರೆ ಹನೋಕನು ತನಗೆ ಜೀವವನ್ನು ಕೊಟ್ಟಂತಹ ಒಬ್ಬನೇ ದೇವರೊಂದಿಗೆ ಆಪ್ತ ಅನ್ಯೋನ್ಯತೆಯ ಒಂದು ಜೀವಿತವನ್ನು ಆಶಿಸಿದನು. ಇನ್ನು ಐದನೇದು, ಲೆಮೇಕನು ತನ್ನ ಪಾಪಗಳಲ್ಲಿ ಸತ್ತು ನರಕಕ್ಕೆ ಹೋದನು, ಆದರೆ ದೇವರು ಹನೋಕನನ್ನು ತನ್ನೊಂದಿಗೆ ಪರಲೋಕದಲ್ಲಿ ಇರುವುದಕ್ಕೆ ಕರೆದುಕೊಂಡನು. ಮುಕ್ತಾಯದಲ್ಲಿ ಇಲ್ಲಿ ಒಂದು ಮುಖ್ಯವಾದ ಪ್ರಶ್ನೆ ಇದೆ. ನೀವು ಹೆಚ್ಚಾಗಿ ಲೆಮೇಕನನ್ನು ಇಷ್ಟಪಡುತ್ತೀರೋ ಅಥವಾ ಹನೋಕನನ್ನು? ನೀವು ಲೆಮೇಕನಿಗೆ ಮತ್ತು ಕಾಯಿನನ ಜನರಿಗೆ ಸಂಬಂಧಪಡುತ್ತೀರೋ ಅಥವಾ ಹನೋಕನಿಗೆ ಮತ್ತು ಸೇತನ ಜನರಿಗೆ ಸಂಬಂಧಪಡುತ್ತೀರೋ? ನಿಮ್ಮ ಜೀವಿತವು ಹನೋಕನ ನಂಬಿಕೆಯನ್ನು ಅಪ್ಪಿಕೊಳ್ಳುತ್ತದೋ ಅಥವಾ ಲೆಮೇಕನ ಹಾಗೆ ನೀವು ನಿಮ್ಮ ಸ್ವಂತ ದಾರಿಯಲ್ಲಿ ಹೋಗುತ್ತೀರೋ? ದೇವರ ವಾಕ್ಯವು ಹೀಗೆ ಹೇಳುತ್ತದೆ, ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಯಾಕೆಂದರೆ ನಂಬಿಕೆ ಇಲ್ಲದೆ ದೇವರಲ್ಲಿ ಮತ್ತು ಆತನ ವಾಕ್ಯದಲ್ಲಿ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. 2 ಕೊರಿಂಥ 13:5 ಹಿಬ್ರಿಯ 11:6. ಸ್ನೇಹಿತರೆ, ಈ ದಿನ ಇಲ್ಲಿಗೆ ನಾವು ಮುಗಿಸುತ್ತೇವೆ. ಮುಂದಿನ ಸಲ ದೇವರ ಚಿತ್ತವಿದ್ದರೆ ಇನ್ನೊಬ್ಬ ದೇವರ ಪ್ರವಾದಿಯ ಅಧ್ಯಯನವನ್ನು ಪ್ರಾರಂಭಿಸುತ್ತೇವೆ. ಆತನೇ ಪ್ರವಾದಿಯಾದ ನೋಹ. ಆತನ ಪರಿಶುದ್ಧ ವಾಕ್ಯದಿಂದ ನೀವು ಈ ವಚನವನ್ನು ಯಥಾರ್ಥವಾಗಿ ಆಲೋಚಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ.